यदितं तव भक्तानाम् अस्माकं नृहरेहरे तदा सुकार्यं कार्यज्ञ प्रलयर्कायितप्रभ हरिकथामृत सार गुरुगळ करुणदिन्दापणितु पेळुवे ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಕೃಷ್ಣ ವಿಭೂತಿ ಸಂಧಿ ಪದ್ಯ ನಂಬರ್ 11. ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ ಇಂಟ್ರಡಕ್ಷನ್ ಕೊಟ್ಟಂಗೆ ಭಗವಂತ ಜೀವರನ್ನ ತರುವಾಗ ತನ್ನದೇ ಆದಂತ ರೂಪಗಳನ್ನ ಒಂದೊಂದಿಲಿನೂ ಇಟ್ಟ. ಬೇರೆ ಬೇರೆ ವ್ಯಾಪ್ತಿ ಎಂಬುದು ಎಲ್ಲ ಠಾವಿನಲ್ಲೂ ಭಗವಂತ ಇರೋದು ವ್ಯಾಪ್ತಿ, ಆದರೆ ವಿಭೂತಿ ಎಂಬುದು ಆ ಒಂದೊಂದು ವಸ್ತುವಿನಲ್ಲೂ ಎಷ್ಟೆಷ್ಟು ಆಯಾ ವಸ್ತುಕ್ಕೆ ಅನುಗುಣವಾಗಿ ಎಷ್ಟು ತನ್ನದೇ ಆದ ರೂಪಗಳನ್ನ ವ್ಯಕ್ತ ಮಾಡಬೇಕು ಅಂತ ನಿರ್ಧಾರ ಒಂದು ಕಾನ್ಸೆಪ್ಟು ತರ್ತಾ ಇದ್ದಾರೆ. ಏನಂದ್ರೆ ಅಧಿಷ್ಠಾನ ಎಂಬ ಕಾನ್ಸೆಪ್ಟ್, ಇದನ್ನ ಎಷ್ಟು ವಿಭೂತಿ ಇದೆ ಅಂತ ಹೇಳಿದ್ರು ಫಸ್ಟ್. ಆಮೇಲೆ ಆ ಒಂದು ಮೂರನೇ ಪದ್ಯದಲ್ಲಿ ಅಧಿಷ್ಠಾನ ಎಂಬ ಒಂದು ಕಾನ್ಸೆಪ್ಟ್ ಅನ್ನ ತಂದ್ರು. ಏನಿದೆ ಅಧಿಷ್ಠಾನ ಎಂಬುದು, ಜನರಲಿ ಇಟ್ಸ್ ಲೈಕ್ ಅ ಕಂಟೈನರ್. ಅಧಿಷ್ಠಾನ ಎಂಬುದು ಕಂಟೈನರ್, ಅದು ಒಳಗೆ ಭಗವಂತ ಇದ್ದಾರೆ. ಅಫ್ಕೋರ್ಸ್ ಅಧಿಷ್ಠಾನದಲ್ಲಿನೂ ಭಗವಂತನೇ ಮೇನ್ ಆಗಿ ಅಧಿಷ್ಠಾನದಲ್ಲಿನೂ ಇದ್ದಾನೆ. ಇಲ್ಲಿ ಅಧಿಷ್ಠಾನ ಅಧಿಷ್ಠೇಯ ಇದೆ. ಸೊ ಈ ಅಧಿಷ್ಠಾನ ಎಂಬುದು ಕಂಟೈನರ್, ಭಗವಂತ ಅಂತದಲ್ಲಿ ಸಳುವಂತ ಅಧಿಷ್ಠಾನ. ಮೂರನೇ ಪದ್ಯದಲ್ಲಿ ಒಳ್ಳೆ ಅಧಿಷ್ಠಾನ, ನಮ್ಮ ಸಾಧನೆಗೆ ನಾವು ಯಾವ ರೀತಿ ಯಾವ ಅಧಿಷ್ಠಾನದಲ್ಲಿ ಭಗವಂತನನ್ನ ಪೂಜೆ ಮಾಡಬೇಕು ಅಂತ. ಇಲ್ಲಿ ಬರುವಾಗ ಅಲ್ಲಿ ಏನ್ ಕಾನ್ಸೆಪ್ಟ್, ಈ ವಿಭೂತಿಯನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ, ಭಗವಂತ ಯಾವ ಅಧಿಷ್ಠ ಯಾವ ಸದ್ ಒಂದು ಪೂಜಾ ಅರ್ಹವಾದಂತ ಅಧಿಷ್ಠಾನದಲ್ಲಿ ಅವನಿದ್ದು, ಆ ಒಂದು ಅಧಿಷ್ಠಾನಕ್ಕೇನೋ ಅವನು ಆ ಒಂದು ತಾಕತ್ತು ಸಾಮರ್ಥ್ಯ ಎಲ್ಲವೂ ಆ ಅಧಿಷ್ಠಾನಕ್ಕೆ ತಕ್ಕಂಗೆ ಅದೂ ಕೊಡ್ತಾನಂತ ಅದನ್ನ. ಸೊ ಅಂತ ಅಧಿಷ್ಠಾನಗಳು ಯಾವುದು ಅಂತ ನೋಡಿದ್ವಿ. ಪ್ರತಿಮೆಗಳು ಅಂತ ಹೇಳಿ, ಪ್ರತಿಮೆಗಳು ಇದು ಹೇಳುವಾಗ ಯಾವ ಯಾವ ಪ್ರತಿಮೆಗಳು, ಚಲ ಪ್ರತಿಮೆ ಅಚಲ ಪ್ರತಿಮೆ ಎರಡನ್ನ ನೋಡ್ತಾ ಬಂದ್ವಿ. ಸೊ ಫಸ್ಟ್ ಬಂದು ಈ ಒಂದು ಅಚಲ ಪ್ರತಿಮೆಗಳೆಲ್ಲ ಬಗ್ಗೆ ಎಲ್ಲ ಹೇಳಿದ್ರು, ಹೇಗೆ ಸಾಳಗ್ರಾಮ ಹೇಳಿದ್ರು, ಆಮೇಲೆ ಈತ ಆವಾಹನೆ ಮಾಡಿದ್ದ ಪ್ರತಿಮೆಗಳೆಲ್ಲ ವಿವರ ಮಾಡಿದ್ರು. ಸೊ ಈ ತರ ಪ್ರತಿಮೆಗಳ ಇಟ್ಟುಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್, ಈ ಪ್ರತಿಮೆ ಆದ ಮೇಲೆ ಈ ಪೂಜೆ ಏನು, ಪೂಜೆ ಎಂಬುದೇನು, ಆ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ. ಸೊ ಪೂಜೆ ಮಾಡುವಾಗ ನಮ್ಗೆ ಸಲಕರಣೆಗಳು ಬೇಕು. ಸೊ ಅದಕ್ಕೆ ಉಪಕರಣ ಎಂಬುದನ್ನ, ಸಲಕರಣೆಗಳನ್ನು ನಾವು ಬಳಸುವಂತ ಪದಾರ್ಥಗಳು. ಭಗವಂತ ಪ್ರತಿಮೆಯಲ್ಲಿ ಇದ್ದಾನೆ ಅಥವಾ ಶಾಲಗ್ರಾಮದಲ್ಲಿ ಭಗವಂತ ಇದ್ದಾನೆ, ಆವಾಗ ಚಿಂತನೆ ಎಲ್ಲಾ ಕ್ಷೇತ್ರ ಸ್ಥೂಲವಾಗಿ ಫಸ್ಟ್ ಹೇಳಿದ್ರು. ಸೆವೆಂತ್ ಪದ್ಯದಲ್ಲಿ ಸ್ಥೂಲವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿರುವಂತ ಭಗವಂತ ಮತ್ತು ಎಲ್ಲ ಅವತಾರ ರೂಪನಾದಂತ ಭಗವಂತ ಮತ್ತು ನಮ್ಮನಲ್ಲಿ ಬಿಂಬನಾಗಿರುವಂತ ಭಗವಂತ, ಇವನು ಎಲ್ಲವೂ ಒಂದೇ ಅಂತ ತಿಳ್ಕೊಂಡು ಪೂಜೆ ಮಾಡಿ ಅಂತ ಒಂದು ಥಾಟ್ ಅನ್ನು ಕೊಟ್ರು. ಪೂಜೆ ಮಾಡುವಾಗ ಅವರ್ ಏಮ್, ಅವರ್ ಗೋಲ್ ಶುಡ್ ಬಿ ಒಂದನ್ನು ಕೇಳಬೇಡ. ಯಾಕೆ ಒಂದನ್ನು ಕೇಳಬೇಡ, ಯಾಕೆಂದ್ರೆ ಭಗವಂತನೇ ಅದು ಕೊಡಕ್ಕೆ ನಮ್ಗೆ ಸಂಸಾರ ಅಲ್ಲಿ ವಾರಿವಾಚನಾಗಿದ್ದು ಈ ಸಂಸಾರದಲ್ಲಿ ತಂದು ನಮ್ಮ ಮೂಲಕವಾಗಿ ಎಲ್ಲ ಮಾಡಿಸ್ತಾ ಇದ್ದಾನೆ. ಸೊ ಕೇಳಬಾರದು, ದಟ್ ಶುಡ್ ಬಿ ಯುವರ್ ಗೋಲ್. ಅದು ಹೇಗೆ ಬರುತ್ತೆ, ಹೇಗೆ ಕೇಳಂಗ್ ಇರಕ್ಕಾಗತ್ತಂದ್ರೆ, ಜ್ಞಾನ ಬರ್ತಾ 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 ಭಗವಂತನ ಬಗ್ಗೆ, ಭಗವಂತನ ಕಾರ್ಯ ಬಗ್ಗೆ, ನಮ್ಮ ರೋಲ್, ನಮ್ಮ ಸಾಧನೆ ಏನು ಅಂತ ತಿಳಿತಾ ಬಂದರೆ, ಆ ಜ್ಞಾನ ನಮ್ಮ ಮನಸ್ಸಿಗೆ ಮುಟ್ಟಿದರೆ ಒಂದೊಂದು ರೀತಿಯಿಂದ, ಆವಾಗ ನಾವು ಕೇಳುವುದನ್ನು ನಾವು ಮೆಲ್ಲ 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 ಕ್ಷಣ 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 ನಾವು ನಿಲ್ಲಿಸ್ತಾ ಹೋಗ್ತೀವಿ. ದಟ್ ಶುಡ್ ಬಿ ಅವರ್ ಗೋಲ್ ಹೇಳಿದ್ರು. ಆಮೇಲೆ ಅವನು ಏನೇ ಕೊಟ್ಟರೂ ಅದೇ ನಮ್ಗೆ ಸೌಭಾಗ್ಯ ಅಂಬೋ ರೀತಿಯಿಂದ ತಕ್ಕೋಬೇಕು ಅಂತ ಅದನ್ನ ಹೇಳಿದ್ರು. ಅವನು ಕೊಟ್ಟಿದ್ದ ಅದೇ ಅವನು ಕೊಟ್ಟದ್ದನ್ನ ನಾವು ತಕೊಂಡ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಲಿಕ್ಕೆ ಸಾಧನೆ ಆಗತ್ತೆ. ಸೊ ಹಾಗೆ ತಿಳ್ಕೊಬೇಕು. ಸೊ ಬೇಸಿಕಲಿ ಜ್ಞಾನ ಈಸ್ ಇಂಪಾರ್ಟೆಂಟ್ ಇನ್ ವರ್ಷಿಪ್ ಎಂಬೋ ಕಾನ್ಸೆಪ್ಟ್ ತಂದ್ರು. ಆಮೇಲೆ ಉಪಕರಣಗಳು ವಿವರಣೆ ಮಾಡುತ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ನಾವು ಪೂಜೆ ಮಾಡಬೇಕು, ಪೂಜೆ ಅಂದ್ರೆ ಭಗವಂತನ ಆರಾಧನೆ ಮಾಡಬೇಕಂದ್ರೆ ಈ ಒಂದು ಉಪಕರಣಗಳನ್ನ ಬಳಸ್ಕೋಬೇಕು. ಈ ಉಪಕರಣಗಳು ಏನು ಅಂತ ಫಸ್ಟ್ ಹೇಳಿದ್ರು, ನಾವು ಪೂಜೆಯ ರೂಮಲ್ಲಿ ಬಳಸುವಂತ ಪದಾರ್ಥಗಳು, ಹೂವು, ಪುಷ್ಪ, ಇದು ಒಂದು ಮನಸ್ಸಲ್ಲಿ ದೇವರು ಕೊಟ್ಟಿದ್ದಾರೆ, ಮನಸ್ಸಲ್ಲಿ ಬರುವಂತ ದೀಸ್ ಆರ್ ಟ್ಯಾಂಜಬಲ್ ಪೂಜೆ ಮಾಡುವಂತ ಸಾಮಗ್ರಿ, ಈಸಿಯರ್ ಆಗ ನಮ್ಗಿರತ್ತೆ ಅದು. ಆಮೇಲೆ ಮನಸ್ಸಲ್ಲಿ ಬರುವಂತ ನಮ್ಮ ಮನಸ್ಸಲ್ಲಿ ಬರುವಂತ ಆಲೋಚನೆಗಳು, ನಮ್ಮ ಧರ್ಮ ಬುದ್ಧಿಗಳು, ಕೆಟ್ಟ ಬುದ್ಧಿಗಳು, ಆಮೇಲೆ ಕ್ರೋಧ, ಕಾಮ ಮುಂತಾದ ಅದ್ಲಿನೂ ಅದು ಒಂದು ಉಪಕರಣ ಅಂತ ಬಳಸ್ಕೊಂತ ಆ ಥಾಟ್ಸ್ಲಿನೂ, ಮನಸ್ಸಲ್ಲಿ ಬರುವಂತ ಥಾಟ್ಸ್ನೂ ಉಪಕರಣ ಅಂತ ಅಂದ ಒಂದು ಉಪಕರಣಗಳ ಬಗ್ಗೆ ಬಾಹ್ಯ ಅಂತ ಹೇಳಿದ್ರು. ಅದು ಹೇಳಿ ನೆಕ್ಸ್ಟ್ ಗೆ ಏನ್ ಹೇಳಿದ್ರು ಅಂದ್ರೆ, ನಾಟ್ ಓನ್ಲಿ ಯುವರ್ ಥಾಟ್ಸ್, ನಿನ್ನ ಮನೆ, ನೀನ್ ಇರುವಂತ ಈ ಮನೆ, ನಿನ್ನ ಮನೆಯಲ್ಲಿ ಇರುವಂತ ಹೆಂಡತಿ ಮಕ್ಕಳು ಮುಂತಾದವ್ರು ಎಲ್ಲರಲ್ಲಿನೂ ಇದು ಇದು ಒಂದು ಸಲಕರಣೆ ಅಂತ ಭಾವಿಸು ಅಂತ ಹೇಳಿ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ತಂದ್ರು. ಈ ಸಲಕರಣೆಗಳಲ್ಲಿ, ಈ ಒಂದು ಈ ಒಂದು ಉಪಕರಣಗಳಲ್ಲಿ ಒಂದೊಂದಲ್ಲಿ ಭಗವಂತನ ನೋಡು. ಅವರು ಜಸ್ಟ್ ಹೆಂಡತಿ ಮಕ್ಕಳು ಅಂದ್ರೆ ಅವರೊಳಗೇನೋ ಭಗವಂತ ನೆಲೆಸಿದ್ದಾನೆ ಅಂತ ತಿಳ್ಕೊ. ಸೊ ಬೇಸಿಕಲಿ ಏನಾಗುತ್ತೆ, ಆ ಭಗವಂತನ ಒಂದು ಜ್ಞಾನ ಹ್ಯಾಗೆ ಎಲ್ಲಾ ಕಡೆನೂ ಇದ್ದ. ನಾವು ಫಸ್ಟ್ ವ್ಯಾಪ್ತಿಯಲ್ಲಿ ಸ್ಥೂಲ, ಭಗವಂತ ಎಲ್ಲಾ ಕಡೆನೂ ಇದ್ದಾನಂತ ತಿಳ್ಕೊಂಡೆ. ಸುಮ್ಮನೆ ಹೇಳೋದೊಂದು, ಬಟ್ ಆಕ್ಚುಲಿ ನೋಡ್ತಾ ಇರೋದು, ಒಂದೊಂದಲ್ಲಿನೂ ಇದ್ದು ನೋಡೋದು, ಅದು ಅದು ಆ ಕಾನ್ಸೆಪ್ಟ್ ಅನ್ನ ತಂದ್ರು. ಆಮೇಲೆ ಏನು ಕ್ಷೇತ್ರದಲ್ಲಿ ಇರುವಂತ ಭಗವಂತ, ಇಲ್ಲಿರುವಂತ ಭಗವಂತ, ಅಲ್ಲಿರುವಂತ ಭಗವಂತ ಎಲ್ಲ ನೋಡು 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 ಹೇಳಿದ್ರು. ಹೇಗೆ ನೋಡಬೇಕು ಅಂಬೋದನ್ನ ಲೆವೆಂತ್ ಪದ್ಯದಲ್ಲಿ ಹೇಳಿದ್ದಾರೆ. ಲೆವೆಂತ್ ಪದ್ಯ ಇಸ್ ಅ ವೆರಿ ಲೋಡೆಡ್ ಪದ್ಯ, ಯಾಕೆಂದ್ರೆ ಇದು ಶಾಸ್ತ್ರದಲ್ಲಿ ತುಂಬಾ ಬಂದಿದೆ. ಒಂದು ವಿಧದ ಅರ್ಥವನ್ನ ನೋಡಿದ್ದೀವಿ, ಹೇಗೆಂದ್ರೆ ಭಾವದ್ರವ್ಯ, ಎರಡು ವಿಧದ ಅರ್ಥ ನೋಡಿದ್ದೀವಿ. ಭಾವದ್ರವ್ಯ ಕ್ರಿಯೆ ಅರ್ಥಗಳನ್ನ ಭಾಗವತದ ಸಪ್ತಮಸ್ಕಂದ ದಲ್ಲಿ ಬಂದ ಕಾರಣ ಕಾರ್ಯ, ಸೊ ಕಾಸ್ ಅಂಡ್ ಇಫೆಕ್ಟ್ಲಿ ನೋಡೋದು, ಮತ್ತು ಭಗವಂತನಲ್ಲಿ ಎಲ್ಲ ಪದಾರ್ಥದಲ್ಲಿನೂ ನೋಡೋದು. ಮೂರನೇದು ಬಂದು ಎಲ್ಲ ಎಲ್ಲೆಲ್ಲಿ ಒಂದು ಕ್ರಿಯೆ ಆಗ್ತಾ ಇದೆಯೋ ಅಲ್ಲೆಲ್ಲ ಭಗವಂತ ನೋಡೋದು ಅಂತ ಹಿಂದೆ ನೋಡಿದ್ದೀವಿ. ಸೊ ಇದು ಎಲ್ಲೋ ಬೇರೆ ಬೇರೆ ಭಗವಂತ ಅಂತ ತಿಳ್ಕೋಬೇಡಿ, ಎಲ್ಲವೂ ಎಲ್ಲದಲ್ಲಿನೂ ಭೇದ ಇಲ್ಲ ಅಂದ್ರೆ ಅಂತ ಒಂದು ರೀತಿಯಿಂದ ತಿಳ್ಕೊಂಡೀವಿ. ಕಾರಣದಲ್ಲಿ ಇರುವಂತಹ ಭಗವಂತ, ಕಾರ್ಯದಲ್ಲಿ ಇರುವಂತಹ ಭಗವಂತ, ಮತ್ತು ದುಡ್ಡಲ್ಲಿ ಇರುವಂತ ಭಗವಂತ, ನಮ್ಮ ಅಕ್ಕಿ ಬೇಳೆಯಲ್ಲಿ ಇರುವಂತಹ ಭಗವಂತ, ಮತ್ತು ನಾವು ಮಾಡುವಂತ ನಿದ್ದೆ ಮಾಡೋದು, ಓದೋದು ಮುಂತಾದ ಕ್ರಿಯೆಗಳಲ್ಲಿ ಇರುವಂತಹ ಭಗವಂತ, ನಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲರಲ್ಲಿನೂ, ಹೀಗೆ ತಿಳ್ಕೊ ಅಂತ ಹೇಳಿದ್ರು. ಅದು ಒಂದು ರೀತಿಯಾದ ಮೀನಿಂಗ್ ನಾವು ನೋಡಿದ್ದೀವಿ. ಎರಡನೇ ರೀತಿಯಾದ ಮೀನಿಂಗ್ ಏನು ಅಂದ್ರೆ, ಭಾವ ಅಂತ ತಕೊಂಡಾಗ, ಭಾವ ದ್ರವ್ಯ ಕ್ರಿಯೆ ಅಂತ ಭಾವ ಅಂತ ತಕೊಂಡ್ರೆ, ಈ ಒಂದು ಭಗವಂತನ ಗುಣಗಳು, ಇವಾಗ ಗೋವಿಂದ ಕೃಷ್ಣ ಹೀಗೆ ಹೇಳುವಾಗ ಆ ಒಂದೊಂದು ಹೆಸರು, ವಿಷ್ಣು ಸಹಸ್ರನಾಮ ತಕೊಂಡಾಗ ಒಂದೊಂದು ಹೆಸರನ್ನು ಅನೇಕ ಒಂದು ನಂಬುತ್ತಿದ್ದಂಗೆ ಒಂದೊಂದು ಅರ್ಥ ಇಟ್ಕೊಳ್ಳೋಣ, ಒಂದೊಂದು ಅರ್ಥವನ್ನ ಹೇಳುತ್ತೆ. ಆ ಅರ್ಥ ಅಂಬೋದು ಭಗವಂತನ ಬಿಟ್ಟು ಇರೋದಿಲ್ಲ, ಅದು ಭಗವಂತನ ಗುಣವೇ ಆಗಿದೆ. ಭಗವಂತ ಭಗವಂತನ ಗುಣಗಳದು, ಭಗವಂತನಿಗೇನೋ ಅವನ ಗುಣಗೇನೋ ವ್ಯತ್ಯಾಸವೇ ಇಲ್ಲ, ಅದು ಎರಡು ಒಂದೇ ಅಂತ. ಭಗವಂತನ ಗುಣದಲ್ಲಿ ಭೇದ ಇಲ್ಲ ಅಂತ ತಿಳ್ಕೊಳ್ಳಿ. ದ್ರವ್ಯ ಅಂತ ಬರುವಾಗ ರೂಪಗಳು, ದ್ರವಣಶೀಲ ರೂಪಕ್ಕೇನೋ ರೂಪಗಳು, ಕೃಷ್ಣ ಇವಾಗ ಚತುರ್ವಿಂಶತಿ ರೂಪ ಹೇಳೋ, ಶಂಖ ಚಕ್ರ ಗದಾ ಪ್ರಣ, ಐದು ರೂಪ ಹೇಳ್ತಾ ಹೋಗ್ತೀವಿ. ಹಿನ್ನೆಲೆಯಲ್ಲಿ ಆ ರೂಪಕ್ಕೇನೋ ಈ ರೂಪಕ್ಕೇನೋ ವ್ಯತ್ಯಾಸ ಇಲ್ಲ ಅಂತ ನೋಡ್ಬೇಕು. ಮತ್ತು ಕ್ರಿಯೆ ಮಾಡ್ತಾನೆ ಭಗವಂತ, ಸೃಷ್ಟಿ ಸ್ಥಿತಿ ಲಯ ಮುಂತಾದ ಕ್ರಿಯೆಗಳೆಲ್ಲ ಮಾಡ್ತಾನೆ. ಓ, ಸೃಷ್ಟಿ ಮಾಡೋ ಆ ಕ್ರಿಯೆ ಬೇರೆ, ಈ ಕ್ರಿಯೆ ಬೇರೆ ಅಂತ ಭಗವಂತನಲ್ಲಿ ತಿಳ್ಕೋಬಾರದು. ಯಾಕೆಂದ್ರೆ ಆ ಕ್ರಿಯೆ, ಈ ಒಂದು ಗುಣ ಆಗಲಿ ರೂಪ ಆಗಲಿ ಭಗವಂತನಿಗೆ ವ್ಯತ್ಯಾಸನೇ ಇಲ್ಲ. ಅಂದ್ರೆ ಭಗವಂತ ಅಂಬೋ ನಂಬ ಫಸ್ಟ್ ಕಾನ್ಸೆಪ್ಟ್ ಇಸ್ ಜ್ಞಾನ ಆನಂದಮಯ. ಈ ಜ್ಞಾನ ಆನಂದಮಯ ಅಂಬೋದು ಇರುವಂತ ವಸ್ತು ಅಂತ ಕರಿತೀವಿ, ಅಸ್ತಿತ್ವ ಉಂಟು ಅದಕ್ಕೆ. ಇರುವಂತ ವಸ್ತು ಅಂದ್ರೆ ಅದಕ್ಕೆ ಒಂದು ಫಾರ್ಮ್ ಇದೆ, ನಮ್ಗೆ ಕಣ್ಗೆ ಕಾಣಿಸೋದಿಲ್ಲ. ಅಂದ್ರೆ ಜ್ಞಾನ ಆನಂದಕ್ಕೆ ಒಂದು ರೂಪ ಇದೆ. ಸೊ ಈ ರೂಪಕ್ಕೇನೋ ಈ ಗುಣಕ್ಕೇನೋ ವ್ಯತ್ಯಾಸ ಇಲ್ಲ. ಹಾಗೇನೆ ಕ್ರಿಯಾ, ಆ ಕ್ರಿಯಾ ಅಂತ ತಕೊಂಡಾಗ ಭಗವಂತ ಸೃಷ್ಟಿ ಮಾಡುತ್ತಾನೆ, ಸೃಷ್ಟಿ ಎಂಬೋ ಕ್ರಿಯೆಯಲ್ಲಿ ಭಗವಂತ ಇದ್ದಾನೆ. ಅಲ್ಲಿ ಇರುವಂತ ಭಗವಂತ ಯಾರು, ಆ ಸೃಷ್ಟಿ ಮಾಡುವಂತ ಭಗವಂತ ಯಾರು, ಅವನು ಜ್ಞಾನ ಆನಂದಮಯ. ಸೊ ಏನಾಯ್ತು, ಈ ಕ್ರಿಯೆಯಲ್ಲಿನೂ ಇರುವಂತ ಭಗವಂತನ ರೂಪ ಅದು ಜ್ಞಾನ ಆನಂದಮಯ, ನಮ್ಮೊಳಗೆ ಒಂದು ರೂಪದಿಂದ ಬಿಂಬನಾಗಿ ಕೂತಿದ್ದಾನೆ. ಅಲ್ಲಿನೋ ಅದು ಏನು, ಭಗವಂತ ಇದ್ದಾನೆ, ಅವನ ಹೆಸರು ಏನೋ ನರಸಿಂಹ ಅಂತ ಹೇಳಿ, ಏನೋ ಒಂದು ಹೆಸರು ಮೇಡಪ್ ಆಫ್, ಅವನು ಜ್ಞಾನ ಆನಂದಮಯ ಆಗತ್ತೆ. ಬೇಸಿಕಲಿ ಅವನು ಜ್ಞಾನ ಆನಂದಮಯ ಒಂದು ಹೋಲ್ ಕಾನ್ಸೆಪ್ಟ್. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್, ಇಂಟರ್ನಲ್ ಡಿಫ್ರೆನ್ಸ್ ಇನ್ ಭಗವಂತನಲ್ಲಿ ಇಲ್ಲ. ಸ್ವಗತ ಭೇದ ವಿವರ್ಜಿತ ಅಂತ ಹೇಳ್ತೀವಲ್ಲ, ಆ ಕಾನ್ಸೆಪ್ಟ್ ಅದನ್ನ ಫಸ್ಟ್ ಸಮರ್ಥನೆ ಮಾಡಿದ್ದು. ಇನ್ನೊಂದು ಮೀನಿಂಗ್ ತರ್ತಾ ಇದಕ್ಕೆ, ಇಲ್ಲಿ ಬಂದು ಏನ್ ಮೀನಿಂಗ್ ಇಲ್ಲಿ ತರ್ತಾ ಇದ್ದಾರಂದ್ರೆ, ಅದ್ವೈತ ಅಂತ ಹೇಳಿದ್ದಾರಲ್ಲ, ಅದ್ವೈತ ಅದು ಬಂದು ಇಷ್ಟು ತನಕ ನಾವು ಭಗವಂತನಲ್ಲಿ ನೋಡ್ತಾ ಬಂದ್ವಿ. ಇವಾಗ ಬಂದು ಯಾವುದಲ್ಲಿ ನೋಡ್ಬೇಕು ಅಂದ್ರೆ ನಮ್ಮಲ್ಲಿ ನೋಡ್ಬೇಕು. ನಮ್ಮಲ್ಲಿ ಹೇಗೆ ನೋಡೋದು ಅಂದ್ರೆ, ಇಲ್ಲಿ ಅದ್ವೈತ ಅಂಬೋ ಶಬ್ದಕ್ಕೆ ಅರ್ಥವೇ ಬೇರೆ ಆಗತ್ತೆ. ಅದ್ವೈತ ಅಂಬೋ ಶಬ್ದಕ್ಕೆ ಉಪನಿಷದಲ್ಲಿ ಏನ್ ಅರ್ಥ ಬರುತ್ತೆ ಅಂದ್ರೆ, ದ್ವೈತ ಅಂಬೋದು ಶಾಸ್ತ್ರದಲ್ಲಿ ಏನ್ ಹೇಳ್ತಾರಂದ್ರೆ, ಇನ್ನೊಂದು ರೀತಿಯಾಗೆ ತಿಳ್ಕೊಳ್ಳೋದು. ದ್ವಿತ್ವ ಅಂದ್ರೆ ಹೇಗೆ ವಸ್ತು ಹೇಗಿದೆಯೋ ಹಾಗೇ ತಿಳ್ಕೊಳ್ಳಂಗೆ ಇನ್ನೊಂದು ರೀತಿಯಿಂದ ಅದನ್ನ ತಿಳ್ಕೊಳ್ಳೋದು. ಏನ್ ತಿಳ್ಕೊಳ್ಳೋದು? ಈ ಜೀವ ನಮ್ಮ ಜೀವ ಇದೆ ಇವಾಗ. ಈ ಜೀವ ಬಂದು ಜ್ಞಾನ ಆನಂದಮಯ ಜೀವಕ್ಕೆ ಒಂದು ಸಾತ್ವಿಕರ ಜೀವ ಜ್ಞಾನ ಆನಂದಮಯ. ನಾವು ಏನ್ ಇವಾಗ ತಿಳ್ಕೊಂಡಿದ್ದೀವಿ? ನನ್ಗೆ ಹಸಿವೆ ಆಗ್ತಾ ಇದೆ, ನನ್ಗೆ ಹೊಟ್ಟೆ ಸಂಕಟ ಆಗ್ತಾ ಇದೆ, ಹೀಗೆ ತಿಳ್ಕೊಳ್ತಾ ಇದ್ದೀವಿ. ಜೀವಕ್ಕೆ ಹಾಗೆ ಒಂದು ಇಲ್ಲ. ಸೊ ಇರೋ ವಸ್ತು ಒಂದು ಇರೋವಾಗ ನಾವು ಇನ್ನೊಂದು ರೀತಿಯಿಂದ ತಿಳ್ಕೊಳ್ತೀವಿ. ನಾನೇ ಮಾಡ್ತಾ ಇದ್ದೀನಿ, ನಾನೇ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು. ಮಾತಾಡಿಸೋನು ಭಗವಂತ. ಸೊ ಇದು ಇರೋವಾಗ ಇನ್ನೊಂದು ರೀತಿಯಿಂದ ತಿಳ್ಕೊಳ್ಳೋದಕ್ಕೆ ದ್ವಿ ಅಂಬೋ. ದ್ವಿ ಅಂದ್ರೆ ಇನ್ನೊಂದು ರೀತಿಯ ರೀತಿಯಿಂದ ತಿಳ್ಕೊಳ್ಳೋದು ಅಂದ್ರೆ ಫಾಲ್ಸ್ ನಾಲೆಡ್ಜ್ ಅಂತ ಆಗುತ್ತೆ. ಇತ್ತ ಅಂದ್ರೆ ನೋಯಿಂಗ್. ಸೊ ಫಾಲ್ಸ್ ನಾಲೆಡ್ಜ್ ಆಗೆ ತಿಳ್ಕೊಳ್ಳೋದಕ್ಕೆ ದ್ವೈತ ಅಂತ ಹೆಸರು. ಸೊ ಈ ದ್ವೈತ ಅದ್ವೈತ ಅಂದ್ರೆ ಇದಕ್ಕೆ ಆಪೋಸಿಟ್, ಎರಡನೇದಾಗ ಇನ್ನೊಂದು ರೀತಿಯಾಗ ತಿಳ್ಕೊಳ್ಳಂಗಿರೋದು. ಅಂದ್ರೆ ಏನು, ಇದ್ದದ್ದನ್ನ ಇದ್ದಂಗೆ ತಿಳ್ಕೊಳ್ಳೋದು ಅದ್ವೈತ ಆಗುತ್ತೆ. ದಿಸ್ ಇಸ್ ಒನ್ ಮೀನಿಂಗ್. ಈ ಮೀನಿಂಗ್ ಬಂದು ಉಪನಿಷತ್ತಲ್ಲಿ ಕೊಟ್ಟಿರುವಂತ ಮೀನಿಂಗ್ ಅದು. ಮತ್ತು ನಮ್ಮ ಪ್ರಕಾರ ದ್ವೈತ ಅಂಬೋದಕ್ಕೆ ಭೇದ ಅಂಬೋ ಅರ್ಥವೂ ಉಂಟು. ಭೇದ ಅಂಬೋದು ಇನ್ನೊಂದು ರೀತಿಯಿಂದ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಬೇರೆ ಅಂತ ತಿಳ್ಕೊಳ್ಳೋ, ಅದಕ್ಕೆ ಎರಡನೇದು ಅದು ಬರುತ್ತೆ ಮೀನಿಂಗ್. ಈ ಅರ್ಥವೂ ಉಂಟು, ಈ ಅರ್ಥ ಉಪನಿಷತ್ತಲ್ಲಿ ಬಂದ ಅರ್ಥ. ಸೊ ಹೀಗೆ. ಸೊ ಏನಾಯ್ತು ಇಲ್ಲಿ, ಏನ್ ಹೇಳ್ತಾ ಇದ್ದಾರೆ, ಭಾವ ದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಗಳು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಾವ ಇಲ್ಲಿ ಬಂದು ಈ ಮೀನಿಂಗ್ ಥರ್ಡ್ ಲೆವೆಲ್ ಆಫ್ ಮೀನಿಂಗ್ ನಾವು ತಕೊಂಡಿರುವುದು ನಮ್ಮ ಸಾಧನೆಯ ಬಗ್ಗೆ ತಕೊಂಡಿರುವುದು. ಇಲ್ಲಿ ಭಾವ ಅಂತ ಅರ್ಥ. ಭಾವ ಅಂದ್ರೆ ಜಡಗಳು, ಅಂದ್ರೆ ಜಡ ಪದಾರ್ಥಗಳು. ಎಲ್ಲಾ ಪದಾರ್ಥಗಳು, ಜಡ ಪದಾರ್ಥಗಳು ಏನೇನೇನೆಲ್ಲ ಇದೆಯೋ ಎಲ್ಲಾ ಪದಾರ್ಥಗಳಿಗೇನು ಭಾವ ಅಂತ ಕರೀತಾರೆ. ಮತ್ತು ದ್ರವ್ಯ ಅಂತ ಹೇಳೋದು ನಮಗೆ ದೇವರು ಕೊಟ್ಟಿರುವಂತ ಈ ಒಂದು ಸಂಪತ್ತು, ಕಣ್ಣು ಕಿವಿ ಮೂಗು ಅದು ತಕೊಳ್ಳಿ, ಅಥವಾ ನಮ್ಗೆ ಮನೇಲಿ ಇರುವಂತ ದುಡ್ಡು ಕಾಸು ಮತ್ತು ತಕೊಳ್ಳಿ, ಮತ್ತು ನಮ್ಗೆ ಕೊಟ್ಟಿರುವಂತ ಜ್ಞಾನ ಮುಂತಾದ ಏನ್ ಬೇಕಾದ್ರೆ ತಕೊಳ್ಳಿ. ಸೊ ನಮಗೆ ಕೊಟ್ಟಿರುವಂತದ್ದು, ನಾವು ನಮ್ಮ ಸಾಧನೆಗೆ ನಮ್ಮೊಳಗೆ ವೆರಿ ಕ್ಲೋಸ್ ಟು ಅಸ್ ನಮ್ಗೆ ಕೊಟ್ಟಿರುವಂತದ್ದು ದ್ರವ್ಯಗಳು. ಮತ್ತು ಕ್ರಿಯೆಗಳು ಸಿಂಪಲ್ ಆಗತ್ತೆ, ಕ್ರಿಯೆಗಳು ನಾವು ಮಾಡುವಂತ ಕಾರ್ಯಗಳು. ಸೊ ಇದು ಇದರಲ್ಲಿ ಅದ್ವೈತವನ್ನ ನೋಡಬೇಕು. ಇಲ್ಲಿ ಏನ್ ನೋಡಬೇಕು, ಅದ್ವೈತ ಅಂದ್ರೆ ಏನು, ನಾವು ದಿನಾಗ್ಲೂ ಬಳಸುವಂತ ಪದಾರ್ಥಗಳು ಭೂಲೋಕದಲ್ಲಿ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಪದಾರ್ಥಗಳು, ಎಲ್ಲಾ ಜಡವು ಏನೇನಿದ್ ಕಂಡು ಎಲ್ಲಾ ಜಡಗಳು ನಾವು ಬಳಸೋವಾಗ ಹೇಗೆ ತಿಳ್ಕೋಬೇಕು ಅಂತ ಫಸ್ಟ್ ಲೆವೆಲ್. ಸೊ ಹೇಗೆ ತಿಳ್ಕೋಬೇಕು, ನಾವೇನೋ ಪೂಜೆಯಲ್ಲಿ ಕೂತಿದ್ದೀವಿ, ಪೂಜೆಯಲ್ಲಿ ಏನೇನೋ ಬಳಸ್ತೀವಿ, ಸಾಮಗ್ರಿಗಳೆಲ್ಲ ಇರುತ್ತೆ. ಅದು ಬಳಸೋವಾಗ ಆ ಬಳಸುವಂತ ಪರ್ಪಸ್, ವಾಟ್ ಇಸ್ ವೈ ಐ ಆಮ್ ಯೂಸಿಂಗ್ ಆಲ್ ದಿಸ್, ಭಗವಂತನ ಪೂಜೆಗೆ ವೈ ಐ ಆಮ್ ಯೂಸಿಂಗ್. ಸೊ ಆ ಚಿಂತನೆಯಲ್ಲಿ ಒಂದು ಅದ್ವೈತ ಇರಬೇಕು, ಅಂದ್ರೆ ಒಂದೇ ಮುಖದಿಂದ ಇರಬೇಕು, ಏಕ ಮುಖದಿಂದ ಭಗವಂತನಿಗೆ ಇದು ಪ್ರೀತಿಯಾಗಲಿ ಎಂಬೋ ಒಂದೇ ಮುಖ. ಅಂದ್ರೆ ಏನಾಯ್ತು, ಹಿಂದೆ ಹೇಳಿರುವಂತ ಇದೇ ಮೀನಿಂಗ್ ಬರುತ್ತೆ. ಕೊಟ್ಟ ಕಣಾನ್ನ ಕುಚ್ಚಿದ ಕಂಬಳಿಯೇ ಸೌಭಾಗ್ಯ ಎಂದು ಅವನ ಅಂಗ್ರಿಗಳ ಭಜಿಸುವಂತ. ಸೊ ಭಗವಂತನ ಮುಖ, ಭಗವಂತನನ್ನ ಸ್ಮರಣೆ ಮಾಡಬೇಕು, ಎಲ್ಲವೂ ಭಗವಂತನಿಗಾಗಿ ಕೊಟ್ಟದ್ದು ಅಂತ ತಿಳ್ಕೋಬೇಕು ಈ ಒಂದು ಪದಾರ್ಥದಲ್ಲಿ. ಮತ್ತು ನಮಗೆ ಬಂದಿದ, ನಮಗೆ ಭಗವಂತ ನಮಗೆ ದುಡ್ಡು ಕಾಸು ಕೊಟ್ಟಿದ್ದಾನೆ, ಅದು ದ್ರವ್ಯ. ಈ ದ್ರವ್ಯವನ್ನ ದಾನ ಇವತ್ತು ಕೊಡ್ತೀವಿ, ಮನೆಗೆ ಯಾರೋ ಬರ್ತಾರೆ ಅವ್ರಿಗೆ ದಾನ ದಕ್ಷಿಣ ಏನೋ ಕೊಡ್ತೀವಿ, ಅಥವಾ ಅದರ್ವೈಸ್ ಏನೋ ಒಂದು ಕಮ್ಯುನಿಟಿ ಪ್ರಾಜೆಕ್ಟ್ಗೆ ಏನೋ ದುಡ್ಡು ಕೊಡ್ತೀವಿ. ಕೊಡೋವಾಗ ಎಲ್ಲಿ ಯಾವ ರೀತಿಯಿಂದ ದೇವರು ಕೊಟ್ಟ ದುಡ್ಡನ್ನ ಇದು ನಾನು ಕೊಡ್ತಾ ಇದ್ದೀನಿ ಅಂದ್ರೆ ದೇವರು ನನ್ನಲ್ಲಿ ಇದ್ದು ಕೊಡಿಸ್ತಾ ಇದ್ದಾನೆ, ಅವನಿಗೆ ಇದು ಎಲ್ಲವೂ ಅವನದ್ದೇ ಅಂತ ತಿಳ್ಕೊ. ಅಲ್ಲಿನೂ ಏಕಮುಖ ಅದ್ವೈತ, ಸರಿಯಾದ ಅದ್ವೈತ ಅಂದ್ರೆ ಏನ್ ನೋಡಿದೀವಿ, ಯಥಾರ್ಥ ಜ್ಞಾನ ಅಂದ್ರೆ ಯಥಾರ್ಥ ಹೇಗಿದೆಯೋ ಅದನ್ನೇ ತಿಳ್ಕೊಬೇಕು. ಅಂದ್ರೆ ನಮ್ ದುಡ್ಡು ನಮ್ದೇ ಅಲ್ಲ, ಭಗವಂತ ಕೊಟ್ಟದ್ದು, ನಾವು ಕೊಡೋದು ಅಂಬೋದಕ್ಕೆ ಅರ್ಥ ಇಲ್ಲ. ಕೊಡೋದು ಅಂಬೋದು ಅವನದ್ದು ಅಂತ ತಿಳ್ಕೊಳ್ಳೋದು, ಅವನದ್ದು ಅಂತ ತಿಳ್ಕೊಂಡು ಇದು ಕೊಡೋದು. ಕೊಡೋವಾಗ ಆ ತಿಳುವಳಿಕೆ ಭಗವಂತನ ಉದ್ದೇಶ ಮಾಡಿಕೊಂಡು ಮಾಡೋದು, ಏಕಮುಖತೆ. ಇಲ್ಲಿ ಅದ್ವೈತ ಅಂಬೋದಕ್ಕೆ ಏಕಮುಖ, ಭಗವಂತನದೇ ಎಲ್ಲ ಅಧೀನ ಅಂತ ತಿಳ್ಕೋಬೇಕು. ಸೊ ಭಗವಂತನಿಗೆ ಪ್ರೀತ ಆಗಲಿ ಅಂತ. ಸೊ ಭಗವತ್ ಉದ್ದೇಶವನ್ನ ಇಟ್ಟುಕೊಂಡು ನಮ್ಮ ಎಲ್ಲ ಜಡ ಪದಾರ್ಥಗಳನ್ನೂ ಬಳಸಬೇಕು ನಾವು. ಮತ್ತು ದೇವರು ಕೊಟ್ಟ ದುಡ್ಡು ಕಾಸು ಮತ್ತು ಹೆಂಡತಿ ಮಕ್ಕಳು ಏನೇ ಆಗಲಿ ಎಲ್ಲವೂ ಆ ಭಗವಂತನ ಅಧೀನ ಅಂತ ಏಕಮುಖವಾಗಿ ತಿಳ್ಕೊಳ್ಳೋದು, ಕ್ರಿಯೆ ಮಾಡೋದು, ಪ್ರತಿಯೊಂದು ಕ್ರಿಯೆ ಮಾಡೋವಾಗಲೂ ಇದು ಭಗವಂತನೇ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ, ಇದು ಭಗವಂತನಿಗೆ ಅರ್ಪಣ. ಅರ್ಪಣ ಅಂದ್ರೆ ಏನು? ಇದು ಸರಿಯಾದ ತಿಳುವಳಿಕೆ. ಅದು ಅದು ಏಕಮುಖತೆಯನ್ನ ಅದ್ವೈತ ಅಂತ ಹೇಳುತ್ತೆ. ಸೊ ಹೀಗೆ ನಾವು ಮಾಡಬೇಕೆಂಬುದು ಇದು ಥರ್ಡ್ ಲೆವೆಲ್ ಆಫ್ ಮೀನಿಂಗ್ ಆಗುತ್ತೆ. ಸ್ವಭಾವ ದ್ರವ್ಯ ಕ್ರಿಯೆಗಳೇನಿಸು ಅದಾಯ್ತು. ಪ್ರತಿ ದಿವಸ ಭಾವದ್ರವ್ಯ ಕ್ರಿಯೆ ಎಂಬುದಕ್ಕೆ ಈ ಮೂರು ರೀತಿಯಿಂದನೂ ಅರ್ಥ ಬರುತ್ತೆ. ಭಗವಂತನನ್ನ ಸರಿಯಾಗಿ ತಿಳ್ಕೊಂಡು ನಾವು ಮಾಡಬೇಕು. ಸೊ ಫಸ್ಟ್ ಲೇವರ್ ಇಸ್ ಭಗವಂತನಲ್ಲಿ ಅದೇ ಸ್ವಗತ ಭೇದ ವಿವರ್ಜಿತ, ಭಗವಂತನಲ್ಲಿ ಭೇದಗಳೇ ಇಲ್ಲ ಅಂತ ತಿಳ್ಕೊಳ್ಳೋದು. ಸೆಕೆಂಡ್ ಲೇಯರ್ ಆಫ್ ಮೀನಿಂಗ್ ಇಸ್ ಅದು ಏನು ಅಂತ ಎಕ್ಸ್ಪ್ಲನೇಷನ್ ತರ, ಗುಣ ರೂಪ ಕ್ರಿಯೆಗಳಲ್ಲಿ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಳ್ಳು. ಮೂರನೇದು ಬಂದು ನಾವು ಮಾಡುವಂತ ನಾವು ಬಳಸುವಂತ ನಮಗೆ ದೇವರು ಕೊಟ್ಟಿರುವಂತ ಸಂಪತ್ತು ಎಲ್ಲದ ಗುರಿನೂ ಭಗವಂತನೇ ಅಂತ ಸರಿಯಾದ ನಾಲೆಜ್ ನನ್ನದು ಅಂತ ತಿಳ್ಕೊಳ್ಳೋದಲ್ಲ, ಭಗವಂತ ಕೊಟ್ಟಿದ್ದು ಸರಿಯಾದ ನಾಲೆಜ್. ಇಲ್ಲಿ ಅದ್ವೈತ ಅಂಬುದು ಒಂದು ಮುಖದಿಂದ ಯಥಾರ್ಥ ಜ್ಞಾನ ಸರಿಯಾದ ತಿಳುವಳಿಕೆ ಅಂತ ಆಗತ್ತೆ. ಇನ್ನೊಂದು ಏನು? ಸರಿಯಾದ ತಿಳುವಳಿಕೆಯಿಂದ ಆ ಸಮರ್ಪಣೆ ಬಂದು ಅಲ್ಲಿನೂ ಅದ್ವೈತ ಅಂದ್ರೆ ಭಗವಂತನೇ ಗುರಿ, ಒಂದು ಏಕಮುಖತೆ ಅದಕ್ಕೆ ಇರಬೇಕು. ಒಂದೇ ಟಾರ್ಗೆಟ್, ಹೀ ಈಸ್ ದ ಟಾರ್ಗೆಟ್, ಅವಂದೇ, ಅವನ್ಗೆ ಪ್ರೀತಿ ಮಾಡಬೇಕು. ಸೊ ಈ ಟಾರ್ಗೆಟ್ ದಟ್ ಶುಡ್ ಬಿ ಅವರ್ ಗೋಲ್ ಅಂತದ್ದಾಗತ್ತೆ. ಸೊ ಇಲ್ಲಿ 11th ಪದ್ಯ ಆಯಿತು.